ಆತ್ಮೀಯರೇ, ನಮಸ್ಕಾರ. ನಾನು ಸಂಧ್ಯಾ ಪೈ. ಮನೋಹರ ಮಹಾಭಾರತ ಕಥಾ ಮಾಲಿಕೆಯ 52ನೇ ಕಂತಿದು. ಪಾಂಡವರು ಕಾಮ್ಯಕವನದಿಂದ ದ್ವೈತವನಕ್ಕೆ ಮರಳಿ ಹೋದರು. ಅಲ್ಲಿ ಮಿತಾಹಾರಿಗಳಾಗಿ ವ್ರತನಿಷ್ಠರಾಗಿ ಇರ್ತಾ ಇದ್ರು. ಹೀಗಿರುವಾಗ ಒಂದು ದಿನ ಒಬ್ಬ ಬ್ರಾಹ್ಮಣ ಅವರು ಇದ್ದಲ್ಲಿಗೆ ಬಂದ. ಮತ್ತೆ ಹೇಳ್ದ, ಅಯ್ಯ, ಜಿಂಕೆಯೊಂದು ನನ್ನ ಆಶ್ರಮಕ್ಕೆ ಬಂತು. ನಾನು ಅಗ್ನಿ ಮತಿಸುವ ದಂಡ ಮತ್ತು ಅರಣಿಯನ್ನು ತೂಗು ಹಾಕಿದ ಮರದ ಕಾಂಡಕ್ಕೆ ಮೈ ಉಜಿತಾ ಇತ್ತು. ಆವಾಗ ಅದರ ಕೊಂಬಿಗೆ ಅರಣಿ ದಂಡಗಳು ಸಿಲುಕಿಕೊಂಡವು. ಅದು ಗಾಬರಿಯಾಗಿ ಅರಣ್ಯದೊಳಗೆ ಓಡಿ ಹೋಯಿತು ಅಂತಂದ. ಅರಣಿ ಮತ್ತು ದಂಡ ಅಂತಂದರೆ ಹಿಂದಿನ ಕಾಲದಲ್ಲಿ ಯಾಗ ಯಜ್ಞಗಳಿಗೆ ಅಥವಾ ದಿನನಿತ್ಯದ ಉಪಯೋಗಕ್ಕೆ ಅಗ್ನಿಯನ್ನು ಉತ್ಪಾದಿಸ್ತಾ ಇದ್ರು. ಈಗಿನ ಹಾಗೆ ಬೆಂಕಿ ಪೆಟ್ಟಿಗೆ ಲೈಟರು ಎಲ್ಲ ಇರಲಿಲ್ಲ. ಅರಣಿ ಅಂತಂದರೆ ಒಂದು ಬೋಗುಣಿಯ ಹಾಗೆ ಇರ್ತಾ ಇತ್ತು, ಸಣ್ಣ ಬಾಯಿದು. ಅದರಲ್ಲಿ ದಂಡ ಹಾಕಿ ಅದನ್ನು ಮತಿಸಿದಾಗ ಅಗ್ನಿಯ ಕಿಡಿಗಳು, ಬೆಂಕಿಯ ಕಿಡಿಗಳು ಬರ್ತಾ ಇದ್ವು. ಆ ಕಿಡಿಯನ್ನು ಯಾವುದೇ ಒಂದು ದಹ್ಯ ವಸ್ತುವಿಗೆ ಹಿಡಿದಾಗ ಅಗ್ನಿ ಉತ್ಪಾದನೆ ಆಗ್ತಿತ್ತು. ಅದಕ್ಕೆ ಅರಣಿ ಮತ್ತು ದಂಡ ಅಂತ ಹೇಳ್ತಾರೆ. ಈ ಬ್ರಾಹ್ಮಣನ ಅತ್ಯಗತ್ಯದ ಯಜ್ಞಕ್ಕೆ ಬೇಕಾದ ಅಗ್ನಿಯನ್ನು ಉತ್ಪಾದಿಸಲಿಕ್ಕೆ ಬೇಕಾದ ಅರಣಿ ದಂಡಗಳನ್ನೇ ಹರಿಣದ ಕೊಂಬಿಗೆ ಸಿಕ್ಕೊಂಡು ಅದು ದೂರ ಹೋಗಿತ್ತು. ಅವನು ಹೇಳ್ತಾನೆ, ಅದು ಗಾಬರಿಯಾಗಿ ಅರಣ್ಯದೊಳಗೆ ಓಡೋಯ್ತು. ನನಗೆ ಅದನ್ನು ಬೆನ್ನಟ್ಟಲು ಸಾಧ್ಯವಾಗಲಿಲ್ಲ. ನೀವು ದಯಮಾಡಿ ಆ ಜಿಂಕೆಯನ್ನು ಹುಡುಕಿ ನನ್ನ ಅಗ್ನಿ ಉತ್ಪಾದಕ ಸಾಮಗ್ರಿಗಳನ್ನು ತಂದುಕೊಡಿ. ನೀವು ಬೇಗ ಬೇಗ ಮಾಡಬೇಕು, ಇಲ್ದಿದ್ರೆ ನನ್ನ ಅಗ್ನಿಹೋತ್ರಕ್ಕೆ ಬಾಧಕ ಬರ್ತದೆ ಅಂತ ಹೇಳ್ದ. ಯುಧಿಷ್ಠಿರ ಕೂಡಲೇ ತನ್ನ ಧನಸ್ಸು ಬಾಣಗಳನ್ನು ತೆಗೆದುಕೊಂಡು ತಮ್ಮಂದಿರೊಂದಿಗೆ ಬ್ರಾಹ್ಮಣನ ಸಾಮಗ್ರಿಗಳನ್ನು ಹುಡುಕ್ಲಿಕ್ಕೆ ಹೊರಟ. ಜಿಂಕೆಯ ಹೆಜ್ಜೆ ಗುರುತುಗಳನ್ನು ಕಂಡು ಅನುಸರಿಸಿದ ಪಾಂಡವರಿಗೆ ಸ್ವಲ್ಪ ದೂರದಲ್ಲೇ ಆ ಜಿಂಕೆ ಕಾಣಿಸ್ಕೊಳ್ತು. ಅದು ಇವರನ್ನು ಕಂಡು ಓಡತೊಡಗಿತು. ಇವರು ಅದರ ಬೆನ್ನಟ್ಟಿದಿರು. ಒಂದು ಕ್ಷಣ ಕಾಣ್ತಾ ಇತ್ತು, ಒಂದು ಕ್ಷಣ ಕಾಣ್ತಾ ಇರಲಿಲ್ಲ, ಮರೆಯಾಗ್ತಿತ್ತು. ಹಾಗೆ ಓಡ್ತಾ ಇತ್ತು. ಇವರು ಅದರ ಹಿಂದೆ ಓಡಿದರು. ಅದಕ್ಕೆ ಪಾಪ ಪ್ರಾಣ ಭಯ ಇರಬೇಕು. ಈ ಕ್ರೂರ ಮನುಷ್ಯರು ತನ್ನನ್ನು ಕೊಲ್ತಾರೆ ಅನ್ನೋ ಭಯ ಇರಬೇಕು. ಹಾಗಾಗಿ ಅದು ವೇಗದಿಂದ ಓಡ್ತಾ ಇತ್ತು. ಹೀಗೆ ಕಾಡಿನಲ್ಲಿ ಬಲು ದೂರ ಜಿಂಕೆಯ ಬೆನ್ನಟ್ಟಿ ಬಂದು ಪಾಂಡವರು ಹಸಿವು ಬಾಯಾರಿಕೆಗಳಿಂದ ಬಳಲಿ ಹೋದರು. ಮುಂದೆ ನಡೆಯಲಿಕ್ಕಾಗದೆ ಸೋತು ಒಂದು ಮರದ ನೆರಳಿನಲ್ಲಿ ಕುಳಿತುಕೊಂಡರು. ಯುಧಿಷ್ಠಿರ ನಕುಲನನ್ನು ಕುರಿತು, ಮಾದ್ರೇಯ ಅಂದರೆ ಮಾದ್ರಿಯ ಮಗನೇ, ಮಾದ್ರಿ ಪುತ್ರ, ನೀನು ಈ ಮರವನ್ನು ಹತ್ತಿ ಸುತ್ತಮುತ್ತ ಸೂಕ್ಷ್ಮವಾಗಿ ಎಲ್ಲಿಯಾದರೂ ನೀರಿರಬಹುದೇ ಅಂತ ನೋಡು ಅಂತಂದ. ನಕುಲ ಕೂಡಲೇ ಮರ ಹತ್ತಿ, ಅಣ್ಣ, ಅಷ್ಟು ದೂರದಲ್ಲಿ ಸಾರ ಪಕ್ಷಿಗಳ ಕಲರವ ಕೇಳ್ತಾ ಇದೆ, ಒತ್ತೊತ್ತಾಗಿ ಬೆಳೆದಿರುವ ವೃಕ್ಷರಾಜಿ ಕಾಣ್ತಾ ಇದೆ ಅಂತಂದ. ಸಾರ ಪಕ್ಷಿಗಳಿದ ಕಡೆ ನೀರಿದೆ ಅಂತ ಹೇಳ್ತಾರೆ. ಯುಧಿಷ್ಠಿರ, ಮಗು, ಹಾಗಾದರೆ ನೀನು ಈ ನಮ್ಮ ಬತ್ತಳಿಕೆಗಳನ್ನು ತೆಗೆದುಕೊಂಡು ಹೋಗಿ ನಮಗಾಗಿ ನೀರು ತರ್ತೀಯಾ ಅಂತ ಕೇಳ್ದ. ಯಾಕೆಂತಂದರೆ ನಕುಲ ಎಲ್ಲರಿಗಿಂತ ಚಿಕ್ಕವನು, ಶಕ್ತಿವಂತ. ಸೊ ನೀರಿರುವ ಕಡೆ ಹೋಗಿ ನಮಗೆ ನೀರು ತರ್ತೀಯಾ ಅಂತ ಕೇಳ್ದ ಯುಧಿಷ್ಠಿರ. ಅಣ್ಣನ ಅಣತಿಯಂತೆ ನಕುಲ ನೀರು ತರಲು ಹೋದ. ಅವನು ಎಣಿಸಿದ ಹಾಗೆ ಸ್ಫಟಿಕ ಸ್ವಚ್ಛ ನೀರಿನ ಸರೋವರವೊಂದು ಅವನಿಗೆ ಕಂಡಿತು. ನಕುಲ ಕೂಡಲೇ ನೀರು ಕುಡಿಯಲು ಸರೋವರದತ್ತ ಹೆಜ್ಜೆ ಹಾಕಿದ. ಆ ಕೂಡಲೇ ಗುಡುಗಿನಂಥ ಸ್ವರವೊಂದು ಕೇಳಿಸಿತು. ಮಗು, ಮಾದ್ರೇಯ, ಈ ಸರೋವರದ ಒಡೆಯ ನಾನು. ನೀರು ಮುಟ್ಟುವ ಮೊದಲು ನೀನು ನನ್ನ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಅನಂತರ ನೀರು ಕುಡಿದು ನಿನ್ನ ಸಹೋದರರಿಗೂ ಒಯ್ಯಬಹುದು ಅಂತೂ ಆ ಸ್ವರ. ನಕುಲ ಎಷ್ಟು ಬಾಯಾರಿದ್ದ ಮತ್ತು ಬಳಲಿದ್ದ ಅಂತಂದರೆ ಯಾರ ಮಾತನ್ನು ಕೇಳುವ ಮನಸ್ಥಿತಿಯಲ್ಲಿರಲಿಲ್ಲ. ಬಾಯಾರಿಕೆ ಒಂದು ಕಡೆ ಆದರೆ ಮತ್ತೊಂದು ಕಡೆ ತನ್ನ ಸಹೋದರರು ನೀರಿಗಾಗಿ ಕಾದಿದ್ದಾರೆ ಅನ್ನುವ ಚಿಂತೆ ಒಂದು ಕಡೆ. ಅವನು ಆ ಅಶರೀರವಾಣಿಯನ್ನು ಅಲಕ್ಷಿಸಿ ಸರೋವರದ ಬಳಿಗೆ ಬಂದು ಒಂದು ಬೊಗಸೆ ನೀರನ್ನು ಎತ್ತಿ ಕುಡಿದು ಬಿಟ್ಟ. ಕುಡಿತಾ ಇರೋ ಹಾಗೆ ಸತ್ತು ಬಿದ್ದ. ಇತ್ತ ಪಾಂಡವರು ನಕುಲನಿಗಾಗಿ ಬಹಳ ಹೊತ್ತು ಕಾದರೂ ಅವನು ಮರಳಿ ಬಾರದೇ ಇದ್ದಾಗ ಸಹದೇವ ಎದ್ದು ನಿಂತ. ಅಣ್ಣ, ನಕುಲ ಯಾಕೋ ತುಂಬ ಸಮಯ ತಗೊಳ್ತಾ ಇರೋ ಹಾಗೆ ಕಾಣ್ತದೆ, ನಾನು ಹೋಗಿ ನೋಡ್ತೀನಿ ಅಂತ ಹೇಳಿ ಸರೋವರ ಇದ್ದ ದಿಕ್ಕಿಗೆ ಬಂದ. ಅಲ್ಲಿಗೆ ಬಂದ, ನೋಡಿದರೆ ನಕುಲ ಸತ್ತು ಬಿದ್ದಿದ್ದಾನೆ. ದುಃಖ ಒತ್ತರಿಸ್ಕೊಂಡು ಬಂತು. ನಕುಲ ಮತ್ತು ಸಹದೇವರು ಅಣ್ಣ ತಮ್ಮಂದಿರು ಅಥವಾ ಅವಳಿ ಜವಳಿಗಳು, ಮಾದರಿಯ ಮಕ್ಕಳು. ಅವನಿಗೆ ತುಂಬ ಬೇಜಾರಾಯಿತು, ದುಃಖ ಬಂತು, ಅದರೊಂದಿಗೆ ಬಳಲಿಕೆಯೂ ತೀವ್ರವಾಯಿತು. ಮೊದಲು ಒಂದಿಷ್ಟು ನೀರು ಕುಡಿದ್ಬಿಡ್ತೀನಿ ಅಂತ ಯೋಚಿಸಿ ನೀರಿಗೆ ಕೈ ಹಾಕ್ತಾ ಇರೋ ಹಾಗೆ ಅವನಿಗೂ ನಕುಲನಿಗೆ ಕೇಳಿಸಿದಂಥದ್ದೇ ಆಕಾಶವಾಣಿ ಕೇಳಿಸ್ತು. ಸಹದೇವನಿಗೆ ಉತ್ತರಿಸುವ ಸಹನೆ ಮನಸ್ಥಿತಿ ಎರಡೂ ಇರಲಿಲ್ಲ. ಅವನು ನೀರಿಗಿಳಿದು ಒಂದು ಬೊಗಸೆ ನೀರು ಕುಡಿದು ಬಿಟ್ಟ, ಕೂಡಲೇ ಸತ್ತು ಬಿದ್ದ. ಹೀಗೆ ನಕುಲ, ಸಹದೇವ, ಅರ್ಜುನ, ಭೀಮಸೇನರು ಆ ಅಶರೀರವಾಣಿಯ ಮಾತಿಗೆ ಮನ್ನಣೆ ನೀಡದೆ ಸತ್ತು ಬಿದ್ದರು. ಕಡೆಗೆ ಯುಧಿಷ್ಠಿರ ನಾಲ್ಕೂ ತಮ್ಮಂದಿರು ಮರಳಿ ಬರಲಿಲ್ಲವೆಂಬ ಚಿಂತೆಯಿಂದ ಅವರನ್ನು ಹುಡುಕ್ತಾ ಸರೋವರದ ಬಳಿಗೆ ಬಂದ. ನಾಲ್ಕು ಮಂದಿ ತಮ್ಮಂದಿರು ಸತ್ತು ಬಿದ್ದಿದ್ದಾರೆ. ಶೋಕಾಕುಲಿತನಾದ, ಗಳಗಳನೆ ಅಳುತ್ತಾ ಅಜೇಯರಾದ, ಅಪ್ರತಿಮ ವೀರರಾದ ಈ ಮಕ್ಕಳು ಹೀಗೆ ಸತ್ತು ಬಿದ್ದಿರೋದನ್ನು ನೋಡಿದರೆ ನನ್ನ ಹೃದಯ ಬಿರಿದು ಹೋಗ್ತಾ ಇದೆ. ಇವರ ದೇಹದ ಮೇಲೆ ಯಾವುದೇ ಶಸ್ತ್ರಾಸ್ತ್ರಗಳ ಪ್ರಹಾರದ ಚಿಹ್ನೆಗಳಿಲ್ಲ, ಯಾವುದೇ ಬೇರೆ ಯಾರ ಪಾದ ಚಿಹ್ನೆಗಳೂ ಇಲ್ಲ. ಈ ಸರೋವರದ ನೀರೇನಾದರೂ ವಿಷಮಯವಾಗಿರಬಹುದೇ ಅಂತಂದರೆ ವಿಷಪ್ರಾಶನವಾದ ಯಾವ ಗುರುತುಗಳು ಇವ್ರ ಮೈ ಮೇಲೆ ಕಾಣ್ತಾ ಇಲ್ಲ, ಮೈ ಮೇಲೆ ಗಾಯ ಇಲ್ಲ, ರಕ್ತಪಾತ ಇಲ್ಲ. ಇವರನ್ನು ನೋಡಿದರೆ ಗಾಢ ನಿದ್ರೆಯಲ್ಲಿದ್ದವರ ಹಾಗೆ ಕಾಣ್ತಾ ಇದ್ದಾರೆ. ಹೀಗೆಲ್ಲ ಯೋಚಿಸ್ತಾ ಯುಧಿಷ್ಠಿರ ನೀರು ಕುಡಿಯಲು ಸರೋವರಕ್ಕೆ ಇಳಿದ. ಕೂಡಲೇ ಮಿಕ್ಕ ನಾಲ್ವರಿಗೆ ಕೇಳಿದಂತೆ ಅಶರೀರವಾಣಿ ಕೇಳಿಸ್ತು, ಧರ್ಮರಾಯ, ಈ ಸರೋವರದ ಪಾಚಿಯಲ್ಲಿರುವ ಸಣ್ಣ ಪುಟ್ಟ ಮೀನುಗಳನ್ನು ತಿಂದು ಬದುಕುವ ಬಕಪಕ್ಷಿ ನಾನು. ಈ ಸರೋವರ ನನ್ನದು. ನಾನು ಕೇಳುವ ಕೆಲವು ಪ್ರಶ್ನೆಗಳಿಗೆ ಉತ್ತರಿಸಿ ಅನಂತರ ನೀರು ಕುಡಿಯೋನಾಗೋ. ನನ್ನ ಮಾತು ಮೀರಿದ್ರೆ ನಿನ್ನ ತಮ್ಮಂದಿರಂತೆ ನೀನೂ ಯಮಾಲಯವನ್ನು ಸೇರ್ತೀ ಅಂತ. ಯುಧಿಷ್ಠಿರನ ಹೆಜ್ಜೆಗಳು ತಡೆದು ನಿಂತು. ಯಾಕೆಂದರೆ ಅವನು ಪ್ರಜ್ಞೆ ಇರುವವನು. ಬುದ್ಧಿಯಿಂದ ಕೆಲಸ ನಡೆಯೋದಿಲ್ಲ ಕೆಲವು ಸಲ, ಕೆಲವು ಸಲ ಏನು ಬಹುತೇಕ ಸಲ, ಆದರೆ ಬಹುತೇಕವಾಗಿ ಪ್ರಜ್ಞೆಯಿಂದ ಆಲೋಚನೆ ಮಾಡಿದಾಗ ಕೆಲವು ಕೆಲಸಗಳು ನಡೀತವೆ. ಯುಧಿಷ್ಠಿರನ ಹೆಜ್ಜೆಗಳು ತಡೆದು ನಿಂತವು. ವೀರಾದಿ ವೀರರಾದ ನನ್ನ ಈ ತಮ್ಮಂದಿರನ್ನು ಕೊಂದಿರುವ ನೀನು ಖಂಡಿತವಾಗಿಯೂ ಬಕಪಕ್ಷಿಯಲ್ಲ. ನಿನ್ನ ಈ ಅದ್ಭುತ ಕಾರ್ಯದಿಂದ ನನಗೆ ಕುತೂಹಲವೂ ಮಹಾಭಯವೂ ಆಗಿದೆ. ಭಗವಾನ್ ನೀನು ಯಾರು ನೋಡಿ ಕರೆದ. ಭಗವಾನ್ ನೀನು ಯಾರು, ಎಷ್ಟು ಮರ್ಯಾದೆ ಕೊಟ್ಟ ನೋಡಿ. ನಿನ್ನ ಉದ್ದೇಶ ಏನು? ನನ್ನ ಈ ಪ್ರಶ್ನೆಗೆ ದಯಮಾಡಿ ಸತ್ಯವಾದ ಉತ್ತರ ಕೊಡಬೇಕು ಅಂತ ಬೇಡಿದ ಯುಧಿಷ್ಠಿರ. ಆಗ ಆ ಅಶರೀರವಾಣಿ ಉತ್ತರಿಸಿದ್ದು ಹೀಗೆ: ಧರ್ಮಜ, ನಿನ್ನ ಊಹೆ ಸರಿಯಾಗಿದೆ. ನಾನು ಬಕಪಕ್ಷಿಯಲ್ಲ, ನಾನೊಬ್ಬ ಯಕ್ಷ. ಈ ನಿನ್ನ ಮಹಾವೀರರಾದ ತಮ್ಮಂದಿರು ನನ್ನ ಮಾತನ್ನು ಮೀರಿದ್ದರಿಂದಲೇ ಸತ್ತೋದ್ರು. ನಿನಗೆ ಹೇಳ್ತೀನಿ, ನನ್ನ ಪ್ರಶ್ನೆಗಳಿಗೆ ಉತ್ತರಿಸದೆ ನೀರಿಗಿಳಿದೆ ಎಂದಾದರೆ, ನೀರು ಕುಡಿದೆ ಎಂದಾದರೆ ನೀನು ನಿನ್ನ ತಮ್ಮಂದಿರ ಹಾದಿ ಹಿಡಿಯುತ್ತೀ ಅಂತಂದು ಹಾಗೆ ಹೇಳ್ತಾ ಇರೋ ಹಾಗೆ ತಾಳ ವೃಕ್ಷದಂತೆ ಎತ್ತರವಾಗಿಯೂ ತೇಜಸ್ವಿಯಾಗಿಯೂ ಭಯಂಕರಾಕಾರವು ಪರ್ವತ ಗಾತ್ರವೂ ಆಗಿದ್ದ ರೂಪವೊಂದು ಯುಧಿಷ್ಠಿರನ ಮುಂದೆ ಪ್ರಕಟವಾಯಿತು. ಯುಧಿಷ್ಠಿರ ಆಕಾರದ ಮುಂದೆ ನತಮಸ್ತಕನಾಗಿ ನಿಂತು, ಅಂದರೆ ತಲೆ ತಗ್ಗಿಸಿ ನಿಂತು, ಒಬ್ಬರಿಗೆ ಸೇರಿದ ವಸ್ತುವನ್ನು ಅವರ ಅನುಮತಿ ಇಲ್ಲದೆ ಉಪಯೋಗಿಸುವುದು ಕಳ್ಳತನ ಆಗ್ತದೆ. ಆದುದರಿಂದ ನಿನ್ನ ಅನುಮತಿ ಇಲ್ಲದೆ ನಾನು ನೀರನ್ನು ಉಪಯೋಗಿಸುವುದಿಲ್ಲ. ನೀನು ಕೇಳಲಿರುವ ಪ್ರಶ್ನೆಗಳಿಗೆ ಉತ್ತರಿಸುವ ಸಾಮರ್ಥ್ಯ ನನಗಿದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ತಿಳಿದಿರುವ ಮಟ್ಟಿಗೆ ಉತ್ತರಿಸ್ತೀನಿ ಅಂತ ಹೇಳಬಲ್ಲೆ. ಕೇಳು ಪ್ರಶ್ನೆಯನ್ನು, ಯಥಾಮತಿ ಉತ್ತರಿಸ್ತೀನಿ ಅಂತ ವಿನಯದಿಂದ ಕೇಳಿದ. ವಿನಯ ಪ್ರತಿ ಒಂದಕ್ಕೂ ಮುಖ್ಯ. ಎಂಥ ಕೋಪದಿಂದಿರುವ ಶತ್ರುವನ್ನಾದರೂ ಅದು ಮಣಿಸ್ತದೆ. ಇಲ್ಲಿ ಯಕ್ಷ ಕೇಳಿದ ಮೊದಲ ಪ್ರಶ್ನೆ ಹೀಗಿತ್ತು: ಸೂರ್ಯನನ್ನು ಉದಯಿಸುವಂತೆ ಮಾಡುವುದು ಯಾವುದು? ಅವನ ಸುತ್ತ ಸಂಚರಿಸುವವರು ಯಾರು? ಅವನಿಗೆ ಅಸ್ತ ಉಂಟ ಮಾಡುವುದು ಯಾವುದು? ಆದಿತ್ಯ ಎಲ್ಲಿ ಪ್ರತಿಷ್ಠಿತನಾಗಿದ್ದಾನೆ? ಸೂರ್ಯನನ್ನು ಉದಯಿಸುವಂತೆ ಮಾಡುವುದು ಯಾವುದು? ಅವನ ಸುತ್ತ ಸಂಚರಿಸುವವರು ಯಾರು? ಅವನಿಗೆ ಅಸ್ತ ಉಂಟ ಮಾಡುವುದು ಯಾವುದು? ಆದಿತ್ಯ ಎಲ್ಲಿ ಪ್ರತಿಷ್ಠಿತನಾಗಿದ್ದಾನೆ? ಯುಧಿಷ್ಠಿರ ಉತ್ತರಿಸಿದ: ಆದಿತ್ಯನನ್ನು ಉದಯಿಸುವಂತೆ ಮಾಡುವವನು ಬ್ರಹ್ಮ. ಉದಯಿಸು ಅಂದರೆ ಮೇಲಕ್ಕೆಪ್ಸೋದು. ಅವನ ಸುತ್ತ ಸಂಚರಿಸುವವರು ದೇವತೆಗಳು. ಅವನು ಧರ್ಮದಲ್ಲಿ ಅಸ್ತಂಗತನಾಗುತ್ತಾನೆ. ಆದಿತ್ಯ ಸತ್ಯದಲ್ಲಿ ಪ್ರತಿಷ್ಠಿತನಾಗಿದ್ದಾನೆ. ಆದಿತ್ಯ ಅಂತಂದರೆ ಸಾಮಾನ್ಯ ಅರ್ಥದಲ್ಲಿ ನಾವು ಸೂರ್ಯ ಅಂತ ತಗೊಳ್ತೀವಿ. ಆದಿತ್ಯ ಅಂತಂದರೆ ನಮ್ಮಲ್ಲಿದ್ದು ಈ ದೇಹವನ್ನು ನಡೆಸುವ ಚೈತನ್ಯವೂ ಹೌದು, ಇದು ವಿಶ್ವ ಚೈತನ್ಯವೂ ಹೌದು. ಸಾಮಾನ್ಯವಾಗಿ ಅದನ್ನು ಜೀವಾತ್ಮ ಎಂತೀವಿ. ಅವನನ್ನು ಸಾಮಾನ್ಯ ಚಿಂತನೆಯಿಂದ ಅಂದರೆ ಪ್ರತಿದಿನದ ದೈನಂದಿನ ವಿಚಾರಗಳಿಂದ ಮೇಲಕ್ಕೆತ್ತುವುದು ತನ್ನ ಬಗೆಯ ಜ್ಞಾನ ಅಂದರೆ ಬ್ರಹ್ಮ. ಆತ್ಮದ ಸಹಜ ಸ್ವರೂಪವೇ ಜ್ಞಾನ ಎಂಬ ಬ್ರಹ್ಮ. ಬ್ರಹ್ಮ ಅಂದರೆ ಜ್ಞಾನ, ಜ್ಞಾನ ಅಂದರೆ ಬ್ರಹ್ಮ. ಅವನ ಸುತ್ತ ಸಂಚರಿಸುವವರು ದೇವತೆಗಳು. ಕಾರುಣ್ಯ, ಪ್ರೇಮ, ದಯೆ, ಅನುಕಂಪ, ಮೈತ್ರಿ ಇತ್ಯಾದಿಗಳೆಲ್ಲ ದೇವತೆಗಳು. ಮೂಲ ಸ್ವರೂಪದ ಅರಿವಿನಿಂದ ಸಹಜ ಧರ್ಮದಲ್ಲಿ ನಿರತನಾಗಿರುವ ಜೀವ ಧರ್ಮದಲ್ಲಿಯೇ ಅಸ್ತಂಗತನಾಗುತ್ತಾನೆ. ಅಂದರೆ ಈ ದೈನಂದಿನ ಜಂಜಟಗಳು ಅಂತ ಹೇಳ್ಬೋದು, ಅಥವಾ ಕರ್ತವ್ಯಗಳು, ಕೆಲಸಗಳು, ಏನೇ ಇರ್ಬೋದು, ಈ ದೇಹದಲ್ಲಿದ್ದ ನಂತರ ಸಾವಿರ ರೀತಿಯ ಸಂಸಾರಗಳು ನಮ್ಮನ್ನು ಸುತ್ತಿಕೊಳ್ತವೆ. ಅವೆಲ್ಲವೂ ಕೂಡ ಒಂದು ಸಲ ಧರ್ಮ ಬುದ್ಧಿ ಜಾಗೃತವಾಯಿತು, ಜ್ಞಾನೋದಯವಾಯಿತು, ಪೂರ್ಣ ಪ್ರಜ್ಞರಾದವೋ ಆವಾಗ ಈ ಎಲ್ಲ ಜಂಜಟಗಳು ಕೂಡ ಅಸ್ತಂಗತವಾಗ್ತವೆ, ಇಲ್ಲ ಆಗ್ತವೆ. ಜನ್ಮ ಮೃತ್ಯುವಿನ ಪರಿಭ್ರಮಣದಿಂದ ಜೀವ ಮುಕ್ತನಾಗ್ತಾನೆ. ಜೀವ ಯಥಾರ್ಥವಾದ ವಿಷಯಗಳಲ್ಲಿ ಪ್ರತಿಷ್ಠಿತನಾಗಿದ್ದಾನೆ ಅಂತ ಯುಧಿಷ್ಠಿರ ಉತ್ತರಿಸಿದ. ಯಕ್ಷರೂಪಿ ಅವನು ಯಾರಂತೂ ನಮಗಿನ್ನೂ ಗೊತ್ತಿಲ್ಲ. ಇನ್ನೊಂದು ಪ್ರಶ್ನೆ ಹಾಕ್ದ: ಲೋಕದಲ್ಲಿ ಶ್ರೇಷ್ಠವಾದ ಧರ್ಮ ಯಾವುದು? ಯಾವ ಧರ್ಮ ನಿರಂತರ ಫಲ ನೀಡುತ್ತದೆ? ಯಾವುದರ ನಿಗ್ರಹದಿಂದ ಶೋಕ ಉಂಟಾಗುವುದಿಲ್ಲ? ಯಾರೊಂದಿಗಿನ ಸ್ನೇಹ ಕ್ಷಯ ಇಲ್ಲದ್ದು, ಅಕ್ಷಯವಾದದ್ದು? ಯುಧಿಷ್ಠಿರ ಉತ್ತರಿಸ್ತಾನೆ: ಶ್ರೇಷ್ಠ ಧರ್ಮ ಎಂದರೆ ದಯೆ. ಶ್ರೇಷ್ಠವಾದ ಧರ್ಮ ಅಂದರೆ ದಯೆ. ಕರ್ತವ್ಯದಲ್ಲಿ ಸ್ಥಿರನಾಗಿರುವುದರಿಂದ ನಿರಂತರ ಫಲ ಪ್ರಾಪ್ತವಾಗುತ್ತದೆ. ಮನಸ್ಸನ್ನು ನಿಗ್ರಹದಲ್ಲಿ ಇಟ್ಟುಕೊಂಡವನಿಗೆ ಶೋಕ ಎಂಬುದು ಇರುವುದಿಲ್ಲ. ಸತ್ಸಂಗದಿಂದ ಸತ್ಪುರುಷರ ಸ್ನೇಹವೇ ಶಾಶ್ವತ ಸ್ನೇಹ. ಹೀಗೆ ಮುಂದುವರೆದು ಯಕ್ಷ 18 ಪ್ರಶ್ನೆಗಳ ಗುಚ್ಛ. ಒಂದು ಸಲ ಪ್ರಶ್ನೆ ಕೇಳಿದಾಗ ಅದರಲ್ಲಿ 4 ಪ್ರಶ್ನೆಗಳಿದ್ದವು. ಹೀಗೆ 18 ಪ್ರಶ್ನೆಗಳ ಗುಚ್ಛವನ್ನು ಅಂದರೆ 72 ಪ್ರಶ್ನೆಗಳನ್ನು ಯುಧಿಷ್ಠಿರನ ಮುಂದಿಟ್ಟು ಯಕ್ಷ ಕಡೆಯದಾಗಿ ಕೇಳಿದ: ಧರ್ಮಜ, ಯಾರು ಪರಮ ಸುಖಿ? ಈ ಜಗತ್ತಿನಲ್ಲಿ ಯಾವುದು ಪರಮಾಶ್ಚರ್ಯ? ಎಲ್ಲದಕ್ಕಿಂತ ಯೋಗ್ಯವಾದ ಮಾರ್ಗ ಯಾವುದು? ಯುಧಿಷ್ಠಿರ ಹೇಳ್ತಾನೆ, ಉತ್ತರಿಸ್ತಾನೆ: ಯಾರು ಪ್ರಿಯ ಅಪ್ರಿಯಗಳನ್ನು, ಸುಖ ದುಃಖಗಳನ್ನು ಸಮನಾಗಿ ಕಾಣುತ್ತಾನೋ ಅವನೇ ಧನಿಕ, ಅವನೇ ಪರಮ ಸುಖಿ. ಭಗವದ್ಗೀತೆಯಲ್ಲೂ ಕೃಷ್ಣ ಇದೇ ಮಾತು ಹೇಳ್ತಾನೆ. ಸುಖೇ ದುಃಖೇ ಸಮೇ ಕೃತ್ವ ಅಂತ ಹೇಳ್ತಾನೆ. ಸುಖ ದುಃಖಗಳನ್ನು ಸಮಾನವಾಗಿ ಕಂಡವನು ಪರಮ ಸುಖಿ, ಅವನೇ ಧನಿಕ. ಪ್ರಾಣಿಗಳು ನಿಮಿಷ ನಿಮಿಷಕ್ಕೂ ಸಾಯುತ್ತಿರುವುದನ್ನು ನೋಡಿಯೂ ತಾನು ಶಾಶ್ವತ ಎನ್ನುವುದೇ ಪರಮಾಶ್ಚರ್ಯ. ಧರ್ಮ ಮಾರ್ಗವೇ ಯೋಗ್ಯ ಮಾರ್ಗ. ಯಕ್ಷ ಪ್ರಸನ್ನನಾಗಿ, ಯುಧಿಷ್ಠಿರ, ನಿನ್ನ ಉತ್ತರಗಳಿಂದ ಸಂತುಷ್ಟನಾಗಿದ್ದೀನಿ, ನಿನ್ನ ಒಬ್ಬ ತಮ್ಮನನ್ನು ಬದುಕಿಸ್ತೇನೆ, ಯಾರು ಬೇಕು ಅಂತ ಕೇಳ್ದ. ಯುಧಿಷ್ಠಿರ ತಡಬಡಿಸಲಿಲ್ಲ, ಮಾದ್ರಿಯ ಪುತ್ರನಾದ ನಕುಲ ಬದುಕಲಿ ಅಂತಂದ. ಭೀಮಸೇನ, ನಿನ್ನ ಪ್ರಿಯ ತಮ್ಮ, ಪ್ರಿಯ ಅನುಜ ಮುಂಬರುವ ಯುದ್ಧದಲ್ಲಿ ಅರ್ಜುನನ ಪಾತ್ರ ದೊಡ್ದು ಹೀಗಿದ್ದು ನಕುಲನನ್ನು ನೀನು ಯಾಕೆ ಆರಿಸ್ಕೊಂಡೆ ಅಂತ ಯಕ್ಷ ಅಚ್ಚರಿಯಿಂದ ಕೇಳಿದ. ಯಾಕೆಂದರೆ ನಕುಲನನ್ನು ಒಬ್ಬರನ್ನು ಬದುಕಿಸ್ತೀನಿ ಅಂದ. ಅಂದರೆ ನಕುಲನನ್ನು ಯುಧಿಷ್ಠಿರ ಕೇಳಿದಾಗ ಮಿಕ್ಕ ಮೂವರು ಕೂಡ ಯಕ್ಷದಿಂದ ಹತರಾಗುವವರಿದ್ದರು, ಸಾಯೋರಿದ್ದರು ಅಂತ ಅವನು ಕೇಳ್ತಾನೆ. ನಕುಲ ಮುಂಬರುವ ಯುದ್ಧದಲ್ಲಿ ನಗಣ್ಯ, ಹಾಗಿರುವ ನಕುಲನನ್ನು ಯಾಕೆ ಆರಿಸ್ಕೊಂಡೆ? ಯುಧಿಷ್ಠಿರ ಯಂತ್ರ ಉತ್ತರ ಕೊಡ್ತಾನೆ, ನೋಡಿ ದೇವ, ನಾನು ಭೀಮ ಅರ್ಜುನರನ್ನು ಆರಿಸಿದರೆ ನನ್ನ ತಾಯಿ ಮಾದ್ರಿ ಅಪುತ್ರವತಿಯಾಗ್ತಾಳೆ. ಭೀಮಾರ್ಜುನರಲ್ಲಿ ಒಬ್ಬರನ್ನು ಆರಿಸ್ಕೊಂಡ್ರೆ ಕುಂತಿಯ ಮಗನೇ ಆದ ಅವನು. ಆವಾಗ ಉಳಿದ ಮಿಕ್ಕ ನಕುಲ ಸಹದೇವರು ಸಾಯ್ತಾರೆ, ಆವಾಗ ಮಾದ್ರಿ ಅಪುತ್ರವತಿಯಾಗ್ತಾಳೆ. ಆದುದರಿಂದ ಮಾದ್ರಿ ಪುತ್ರ ನಕುಲನನ್ನು ಬದುಕಿಸು ಅಂತಂದ. ಈ ಉತ್ತರದಿಂದ ಸಂತಸಗೊಂಡ ಯಕ್ಷ, ಧರ್ಮಪರನಾದ ನಿನ್ನ ನಾಲ್ಕು ಮಂದಿ ತಮ್ಮಂದಿರು ಜೀವಂತವಾಗಲಿ ಅಂತ ಆಶೀರ್ವದಿಸಿದ, ಹರಸಿದ. ಕೂಡಲೇ ಭೀಮಾರ್ಜುನ ನಕುಲ ಸಹದೇವರು ನಿದ್ರೆಯಿಂದ ಎದ್ದಂತೆ ಎದ್ದು ಕುಳಿತರು. ಯುಧಿಷ್ಠಿರ ಯಕ್ಷನಿಗೆ ನಮಸ್ಕರಿಸ್ತಾ, ಮಹಾನುಭಾವ ನೀನು ಯಾರು ಅಂತ ಪ್ರಶ್ನಿಸಿದ. ನಾನು ನೀನು ಊಹಿಸಿದಂತೆ ನಿನ್ನ ತಂದೆ ಯಮಧರ್ಮ, ನಿನ್ನನ್ನು ನೋಡಲು ಬಂದೆ ಅಂತ ತಿಳ್ಕೊ, ಹಾಗೆ ನಿನ್ನನ್ನು ಪರೀಕ್ಷಿಸೋಣ ಅಂತನ್ನಿಸ್ತು. ನೀನು ಗೆದ್ದೆ, ನಿನಗೆ ಮಂಗಲವಾಗಲಿ, ಈಗ ಒಂದು ವರ ಕೊಡ್ತೀನಿ, ಕೋರಿಕೋ ಅಂದ ಯಮಧರ್ಮ. ದೇವ, ಬ್ರಾಹ್ಮಣನ ಅರಣಿ ಸಹಿತ ಮಂಥನ ದಂಡವನ್ನು ಮರಳಿಸು, ಮೊದಲ ಬೇಡಿಕೆ. ಬ್ರಾಹ್ಮಣನ ಅರಣಿ ಸಹಿತ ಮಂಥನ ದಂಡವನ್ನು ಮರಳಿಸು. ಮುಂದೆ ಬರಲಿರುವ ಅಜ್ಞಾತವಾಸದಲ್ಲಿ ನಮ್ಮನ್ನು ಯಾರೊಬ್ಬರೂ ಗುರುತಿಸದಂತೆ ಆಗಲಿ. ಯಮಧರ್ಮ ಹೇಳ್ದ, ದದಾನಿ, ಹಾಗೆ ಆಗಲಿ, ಕೊಟ್ಟೆ. ಮಗು, ಯುಧಿಷ್ಠಿರ ಇನ್ನೊಂದು ವರ ಕೇಳು ಅಂತಂದ. ಯುಧಿಷ್ಠಿರ ಹೇಳ್ದ, ನಿನ್ನ ಅನುಗ್ರಹದಿಂದ ಲೋಭ ಮೋಹ ಕ್ರೋಧಗಳೆಂಬ ಮಹಾಶತ್ರುಗಳನ್ನು ಜಯಿಸುವಂತಾಗಲಿ. ದಾನ ತಪಸ್ಸು ಸತ್ಯನಿಷ್ಠೆಗಳಲ್ಲಿ ನನ್ನ ಮನಸ್ಸು ಸದಾ ಸ್ಥಿರವಾಗಿರಲಿ ಅಂತ ಬೇಡ್ದ. ಪ್ರಸನ್ನನಾದ ಯಮಧರ್ಮ ಹಾಗೆ ಆಗಲಿ ಅಂತ ವರ ಕೊಟ್ಟು ಅಂತರ್ಧಾನನಾದ. ಎನ್ನುವಲ್ಲಿಗೆ ಈ ಕಂತು ಮುಗಿಯುತ್ತದೆ. ಮುಂದಿನ ಕಂತಲ್ಲಿ ಏನಾಗ್ತದೋ ನೋಡೋಣ. ಅಲ್ಲಿಯವರೆಗೆ ಸಂತೋಷದಿಂದಿರಿ, ಧರ್ಮದಿಂದಿರಿ, ಸುಖವಾಗಿರಿ, ಆನಂದದಿಂದಿರಿ. ನಮಗೆಲ್ರಿಗೂ ದೇವರು ಒಳ್ಳೇದು ಮಾಡಲಿ. ಜೈ ಹಿಂದ್.